योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्र रुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किम कुर्वत सञ्जया। देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्ष्यामि लेशतः। गुणगणनिलयं पतिं रमायाः जगदघदहनं कविसूनुं मुनिकुलतिलकं च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम्। ಪರಮ ಪವಿತ್ರವಾದ ಶ್ರೀಮದ್ಭಗವದ್ಗೀತೆಯಲ್ಲಿ ವಿಶ್ವರೂಪದರ್ಶನ ಯೋಗ ಅನ್ನೋ 11ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನನ ಪ್ರಾರ್ಥನೆಯಂತೆ ತನ್ನ ವಿಶ್ವರೂಪವನ್ನು ಹೇಗೆ ತೋರಿಸ್ತಾ ಇದ್ದಾನೆ ಅದನ್ನು ನೋಡಿದ ಅರ್ಜುನ ಅನೇಕ ರೀತಿಯಲ್ಲಿ ಇಡೀ ವಿಶ್ವವನ್ನೇ ಆದ ಸಾಕ್ಷಾತ್ಕಾರವನ್ನು ಮಾಡಿಕೊಡುತ್ತಾ ಪರಮಾತ್ಮನ ಸರ್ವ ಸ್ವಾಧ್ಯವನ್ನು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾನೆ। ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತಯಾ ತತಂ ವಿಶ್ವಮನಂತರೂಪ ವಾಯುರ್ಯಮೋಗ್ನಿಃ ವರುಣಸ್ಯ ಶಂಖಃ ಪ್ರಜಾಪತಿಸ್ತ್ವಂ ಪ್ರಪಿತಾವಹಶ್ಚ ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ। ಹೀಗೆ ಅತ್ಯಂತ ಹೆಚ್ಚು ಶ್ರದ್ಧಾಭಕ್ತಿಗಳಿಂದ ಪರಮಾತ್ಮರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ। ಕೇಳಿದಾಗ ಎಷ್ಟು ಭಕ್ತಿ ಬರುತ್ತೋ ಕಂಡಾಗ ಭಕ್ತಿ ಜಾಸ್ತಿ ಆಗುತ್ತೆ, ಅದೇ ರೀತಿ ಮತ್ತೆ ಮತ್ತೆ ಕಂಡಾಗ ವಿಶ್ವರೂಪವನ್ನು ಕಂಡಾಗ ಭಕ್ತಿಯ ಪರಾಕಾಷ್ಠೆಯನ್ನ ಅರ್ಜುನ ಮುಟ್ಟಿದ್ದಾನೆ। ಅದಕ್ಕೇನೆ ನಮೋ ನಮೋಸ್ತೆಸ್ತು ಸಹಸ್ರ ಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತು ತೇ ಸರ್ವತ ಏವ ಸರ್ವ। ನಿನಗೆ ಹಿಂದಿನಿಂದ ಮುಂದಿನಿಂದ ಎಲ್ಲ ಕಡೆಯಿಂದ ನಮಸ್ಕಾರ ಮಾಡ್ತಾ ಇದ್ದೇನೆ। ನಮೋಸ್ತು ತೇ ಸರ್ವತ ಏವ ಸರ್ವ, ಪರಮಾತ್ಮನನ್ನ ಸರ್ವ ಅಂತ ಕರೆದಿದ್ದ। ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನ ಹೆಸರುಗಳಲ್ಲಿ ಒಂದು ಶರ್ವ ಶರ್ವ ಸರ್ವ ಶರ್ವ ಶಿವ ಸ್ಥಾಣು ಇವೆಲ್ಲ ಪರಮಾತ್ಮನ ಹೆಸರುಗಳು। ಸರ್ವ ಅಂದ್ರೆ ದೇವರ ಹೆಸರದು, ಎಲ್ಲದಕ್ಕೂ ಕಾರಣರಾಗಿರೋದ್ರಿಂದ ಸರ್ವಕ್ಕೂ ಕಾರಣನಾಗಿರೋದ್ರಿಂದ ಸರ್ವ ಸರ್ವ ಅಂತ ಕರೆತಿದ್ದ। ನಿನ್ನೆ ಅದರ ಬಗ್ಗೆ ಅರ್ಥ ನೋಡಿದ್ದೇವೆ, ಅರ್ಜುನನೇ ಅರ್ಥ ಹೇಳಿಬಿಡ್ತಾನೆ। ಯಾತಕ್ಕೋಸ್ಕರ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ, ಸರ್ವತ್ರ ವ್ಯಾಪ್ತನಾಗಿರೋದ್ರಿಂದ ನಿನಗೆ ಸರ್ವ ಅಂತ ಕರೀತಾರೆ। ಅರ್ಜುನ ಸರ್ವ ಶಬ್ದಕ್ಕೆ ಹೇಳಿದ ಅರ್ಥ ಇದು। ವಿಷ್ಣು ಸಹಸ್ರನಾಮದ ಹೆಸರು ಅದರಲ್ಲಿ ಸಾವಿರ ನಾಮಗಳಲ್ಲಿ ಒಂದು, ಅದನ್ನ ಕೃಷ್ಣರಲ್ಲಿ ಕಂಡಂತ ಅರ್ಜುನ ಸರ್ವ ಅಂತ ಕರೆದು ಹೇಳ್ತಾನೆ। ಯಾತಕ್ಕೆ ಸರ್ವ ಅಂತ ಅರ್ಥ ಆಯ್ತು ಅಂತ ಹೇಳ್ತಾನೆ, ಯಾತಕ್ಕೆ ಸರ್ವ ಅಂತ ಅರ್ಥ ಆಯ್ತು। ಎಲ್ಲ ಇಡೀ ಜಗತ್ತನ್ನೇ ಜಾವಾ ಪೃಥಿವ್ಯೋರ್ಜಮಂತರನ್ನಿ ವ್ಯಾಪ್ತಂತಯೈಕೇನ ದಿಶಶ್ಚ ಸರ್ವಾಹ, ಅಲ್ಲಿ ಪದ ಸರ್ವಾಹ ಅಂತ ಪದ ಬಂದಿದೆ, ಸರ್ವ ದಿಕ್ಕುಗಳಲ್ಲೂ ವ್ಯಾಪಿಸಿರೋದ್ರಿಂದ ಸರ್ವ, ಸರ್ವತ್ರ ಇರೋದ್ರಿಂದ ಸರ್ವ, ಸರ್ವ ವಸ್ತುಗಳಲ್ಲಿರೋದ್ರಿಂದ ಸರ್ವ, ಸರ್ವಕ್ಕೂ ಕಾರಣನಾಗಿರೋದ್ರಿಂದ ಸರ್ವ, ಅನೇಕ ರೀತಿಯಲ್ಲಿ ಸರ್ವ ಶಬ್ದಕ್ಕೆ ಅರ್ಥವು ಸರ್ವಕ್ಕೂ ಕಾರಣ, ಅದನ್ನು ಉಪಯೋಗಿಸ್ತೇವೆ। ಇದನ್ನು ಯಾರು ಮಾಡಿದರು ಅಂತ ಹೇಳ್ತಾರೆ, ಹೆಸರು ಹೇಳ್ತಾರೆ। ಹಾಗೆ ಹೇಳ್ತಾ ಹೇಳ್ತಾ ಹೋದಂತೆ ಕೊನೆಗೆ ಏನ್ ಹೇಳ್ತಾರೆ, ಎಲ್ಲ ಅವನೇ ಅಂತ ಹೇಳಿ, ಎಲ್ಲ ಅವನೇ, ಯಾರು ಅದೇನ್ ಮಾಡಿದ್ದು, ಯಾರು ಡೆಕೋರೇಷನ್ ಮಾಡಿದ್ದು ಅಂತ ಕೇಳಿ ಅವನವನ ಹೆಸರು ಹೇಳ್ತಾ ಹೇಳ್ತಾ ಕೊನೆಗೆ ಹೇಳ್ತಾರೆ, ಎಲ್ಲ ಅವನದೇನೆ, ಎಲ್ಲ ಅವನೇನೆ ಅಂದ್ರೆ ಎಲ್ಲವನ್ನೂ ಮಾಡಿದ್ದು ಅವನೇ ಅಂತ ಅರ್ಥ. ಜನ್ಮಾದ್ಯಶ್ಯತಃ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ನಿಯಮನ ಇಷ್ಟೆಲ್ಲವನ್ನು ಕೂಡ ಒಬ್ಬನೇ ಮಾಡೋದ್ರಿಂದ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಅಣುಭಾಷ್ಯದಲ್ಲಿ ಆಚಾರ್ಯರು ಜನ್ಮಾದ್ಯಶ್ಯ ಅನ್ನೋ ಸೂತ್ರಕ್ಕೆ ಅರ್ಥವನ್ನು ಹೇಳ್ತಾ ಸರ್ವಕರ್ತ ಅಂತ ಅದಕ್ಕೆ ಅರ್ಥ. ಆದ್ದರಿಂದನೇ ಸರ್ವ ಸರ್ವ ಅಂತ ಹೇಳಿದರೆ ಆ ರೀತಿಯಲ್ಲಿ ಸರ್ವನಾಗಿದ್ದಾನೆ. ಆ ರೀತಿ ತಿಳ್ಕೊಳ್ಳೋದು ಎಲ್ಲರಿಗೂ ಸಾಧ್ಯವಾಗೋದಿಲ್ಲ ಅಂತಾನೆ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಈ ರೀತಿ ಜ್ಞಾನ ಬರಬೇಕು ಎಷ್ಟು ದಿವಸಗಳಾಗಬೇಕು ಇದಕ್ಕೆಲ್ಲ ಕೂಡ. ಚಿಕ್ಕ ಮಕ್ಕಳಿಗೆ ಕೆಲವು ವಿಷಯ ಅರ್ಥನೇ ಆಗೋದಿಲ್ಲ, ಎಲ್ಲ ಅವರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಒಂದೊಂದು ಗೊತ್ತಾಗೋದೇ ಕಷ್ಟ. ಆದರೆ ಎಲ್ಲ ಪರಮಾತ್ಮರಿಂದ ಆಗುತ್ತೆ ಅಂತ ಗೊತ್ತಾಗಬೇಕಾದ್ರೆ ತುಂಬ ತುಂಬ ಮೆಚ್ಯೂರಿಟಿ ಜಾಸ್ತಿ ಬೇಕು. ಅದಕ್ಕೆ ಮಹಾತ್ಮ ಸುದುರ್ಲಭ ಅಂತ ಕರೀತೀವಿ, ಮಹಾತ್ಮ ಸುದುರ್ಲಭ. ಈ ದೃಷ್ಟಿಯಲ್ಲಿ ಅರ್ಜುನ ಪರಮಾತ್ಮನನ್ನ ಸರ್ವ ಅಂತ ಕರೆದಿದ್ದು ಅದಕ್ಕೆ ತಾನೇ ಅರ್ಥವನ್ನ ಕಂಡುಕೊಂಡಿದ್ದು ಅತ್ಯಂತ ಸಾರ್ಥಕವಾದ್ದರಿಂದ ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ವೇದ ವಾಕ್ಯಗಳಿಗೆ ಉಪನಿಷದ್ ವಾಕ್ಯಗಳಿಗೆ ಏನು ನಿಜವಾದ ಅರ್ಥ ಅಭಿಪ್ರೇತವಾದ ಅರ್ಥ ಏನು ಎಂಬುದನ್ನು ಇಲ್ಲಿ ನಾವು ಕಾಣೋದಕ್ಕೆ ಶ್ರೇಷ್ಠವಾದಂಥ ಜಾಗ ಇದೆ. ಮುಂದೆ ಹೇಳಿ ಆಚಾರ್ಯರು ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾರೆ ದೇವರನ್ನ ಸರ್ವ ಅಂತ ಕರೆದಿದ್ದ ಕಾರಣವನ್ನ ನಾವು ಎಲ್ಲೋ ಅರ್ಥ ಮಾಡಿದ್ದಲ್ಲ, ಭಗವದ್ಗೀತೆಯಲ್ಲೇ ಸ್ಪಷ್ಟವಾಗಿ ಅರ್ಥ ಬಂದಿದೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಅದೇ ಅರ್ಥವನ್ನ ವಿಶಾಲವಾಗಿ ಬರೀತಾ ಇದ್ದಾರೆ. ಸರ್ವಂ ಸಮಾಪ್ನೋಷಿ ಸಮ್ಯಕ್ ವ್ಯಾಪ್ನೋಷಿ, ಸಮ್ಯಕ್ ಆಪ್ನೋಷಿ ಅಂದ್ರೆ ವ್ಯಾಪ್ನೋಷಿ ಅಂತ ಅರ್ಥ, ಅಂದ್ರೆ ವ್ಯಾಪಿಸಿರುವೆ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಹಾಗೆ ಉಪಾಸನೆ ಮಾಡಿ ಸಿದ್ಧಿ ಕಂಡವರು. ಉಪಾಸನೆ ಮಾಡೋದು ಎಷ್ಟು ಮುಖ್ಯನೋ ಅದು ಫಲ ಕೊಡಬೇಕದು. ಅದು ರಿಪೇರಿ ಮಾಡಿದ್ದಾರೆ ಅಂತ ಹೇಳ್ತಾನೆ, ಅದು ಸ್ವಿಚ್ ಹಾಕಿದ್ರೆ ಬರಬೇಕದು. ಒಂದು ರಿಪೇರಿ ಮಾಡಿದ್ದಾರೆ ಅಂತ ಇಲ್ಲ, ಈ ಬರೋದಿಲ್ಲ ಆಮೇಲೆ ಬರುತ್ತೆ ಅಂತ ಹೇಳಿದ್ರೆ ದುಡ್ಡು ಆಮೇಲೆ ಕೊಡ್ತೇವೆ ಅಂತ ಹೇಳ್ತಾರೆ, ಕೊಡೋದಿಲ್ಲ. ಅದು ಬಂದು ತೋರಿಸ್ಬೇಕದನ್ನು, ಅದಕ್ಕೆ ಸಿದ್ಧಿ ಅಂತ ಕರೀತಾರೆ. ಕೆಲಸ ಮಾಡಿದ್ದು ಕಾಣಬೇಕು. ಮತ್ತು ರಾಯರ ಅರ್ಥ ಬರೆದು ಹಾಗೆ ಉಪಾಸನೆ ಮಾಡಿದರು. ಇವತ್ತು ಲೋಕದಲ್ಲಿ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ ಅಂತ ಸಿದ್ಧಿ ಗಳಿಸಿರೋದ್ರಿಂದ ಅದು ಅವ್ರು ಮಾಡಿದ ಉಪಾಸನೆ ಸರಿಯಾದ ಉಪಾಸನೆ ಅಂತ ಆಯ್ತಾರೆ. ತಪ್ಪು ಉಪಾಸನೆಯಾಗಿದ್ರೆ ನಚ ರಮಂತ್ಯಹೋ ಅಸದುಪಾಸನೆಯ ಆತ್ಮಹನಃ. ಯಾರು ಅಸದುಪಾಸನೆಯನ್ನು ಮಾಡ್ತಾರೋ ಅವರಿಗೆಂದು ಸಿದ್ಧಿ ಬರೋದಿಲ್ಲ, ಸುಖ ಸಂತೋಷಗಳು ಸಿಗೋದಿಲ್ಲ ಅಂತ ಹೇಳ್ತಾರೆ. ಸುಖ ಸಂತೋಷಗಳು ಸಿಗೋದಿಲ್ಲ, ಸಿಕ್ಕಿದೆ ಎಂದರೆ ಉಪಾಸನೆ ಸರಿ ಇದೆ ಅಂತ ಅರ್ಥ. ಈಗ ಅನೇಕ ರೀತಿಯಲ್ಲಿ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡ ಅರ್ಜುನ ಈಗ ಕೃಷ್ಣ ಇಷ್ಟೆಲ್ಲ ಮುಖ ಕಾಣ್ತಾ ಹೋದಂತೆ ಗಾಬರಿ ಆಗ್ತಾ ಇದ್ದಾನೆ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ನಿನ್ನನ್ನು ಸಖ ಅಂತ ನಾನು ತಿಳ್ಕೊಂಡು ಬಿಟ್ಟಿದ್ದೆ. ಸಖ ಹೇ ಕೃಷ್ಣ ಹೇ ಯಾದವ ಹೇ ಸಖ ಅಜಾನತಾ ಮಹಿಮಾನಂ ತವೇದಂ, ಇಷ್ಟು ದೊಡ್ಡವನು ಅಂತ ಗೊತ್ತಿಲ್ಲದೆ ನಾನು ಮಾಡಿದ ತಪ್ಪದು ಬಂದು, ತುಂಬಾ ದೊಡ್ಡವನು ಅಂತ ಗೊತ್ತಿಲ್ಲದೇನೆ ಮಾಡಿದ ತಪ್ಪದು ಬಂದು. ಅಂತ ತಪ್ಪನ್ನ ಎಷ್ಟೋ ಜನ ಹಲಟೆ ಹೊಡ್ಕೊತಾ, ಯಾರೋ ಪರಿಚಯ ಇರೋದಿಲ್ಲ ಹಲಟೆ ಹೊಡ್ಕೊಂಡು ಬರ್ತಾನೆ, ಆಮೇಲೆ ನೋಡ್ತಾನೆ ಏನೋ ಸ್ವಾಗತ ಮಾಡದೇನು ನಮಸ್ಕಾರವನ್ನು ನೋಡಿದ ತಕ್ಷಣ ಅಯ್ಯೋ ಇಷ್ಟೊತ್ತು ಜೊತೆ ಕೂತು ಹಲಟೆ ಹೊಡ್ಕೊಂಡು ಬಂದಲ್ಲ ಅಂತ ಗಾಬರಿ ಆಗಿಬಿಡುತ್ತಾ. ಇಷ್ಟೊತ್ತು ಹಲಟೆ ಹೊಡ್ಕೊಂಡು ಬಂದಾಗಾಯ್ತು ನಾನೀಗ, ಎಷ್ಟು ದೊಡ್ಡ ವ್ಯಕ್ತಿಯನ್ನು ಗೊತ್ತೇ ಇರಲಿಲ್ಲ, ಆಕಾರ ನೋಡಿದಾಗ ಗೊತ್ತಾಗಲಿಲ್ಲ, ಆದರೆ ವಿಮರ್ಶೆ ಮಾಡಿದಾಗ ಗೊತ್ತಾಯ್ತು. ಆಗ ಅರ್ಜುನ ಹೇ ಕೃಷ್ಣ ಹೇ ಯಾದವ ಹೇ ಸಖ ಅಂತ ಕರೆದೆ. ಕೃಷ್ಣ ಅಂತ ಕರೆದಿದ್ದು ತಪ್ಪಲ್ಲ, ಯಾದವ ಅಂತ ಕರೆದಿದ್ದು ತಪ್ಪಲ್ಲ, ಆದರೆ ಹೇ ಕೃಷ್ಣ ಹೇ ಯಾದವ ಬಾ ಅಂತ ಕರೆದ್ರೆ ಒಂದು ರೀತಿಯಲ್ಲಿ ಅತ್ಯಂತ ಹೆಚ್ಚಿನ ಆತ್ಮೀಯತೆಯನ್ನ ದೊಡ್ಡವರಲ್ಲಿ ಗೌರವ ತೋರಿಸೋದ್ರ ಬದಲು ಆತ್ಮೀಯತೆ ಸಮಾನತೆಯನ್ನು ತೋರಿಸಿಬಿಟ್ರೆ ಅದೊಂದು ರೀತಿ ಅಪಚಾರ ಮಾಡಿದಾಗಲೇ ಅರ್ಜುನ ಜ್ಞಾಪಕ ಆಗ್ತಾ ಇತ್ತು. ಹೆಚ್ಚಾವ ಹಾಸಾರ್ಥ ಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು, ಹೆಚ್ಚ ಅವಹಾಸಾರ್ಥಂ ಅಸತ್ಕೃತ ಅಸಿ. ನಿನಗೆ ಎಷ್ಟೋ ಸರಿ ಸತ್ಕಾರ ಮಾಡಿಲ್ಲ ನಾನು ಅಂತ ಹೇಳಿದ್ದಾನೆ ಕೃಷ್ಣ. ಜೊತೆಗೆ ಊಟ ಮಾಡೋಣ ಅಂತ ಕೂತಿದ್ದಾನೆ, ಜೊತೆಗೆ ಊಟ ಮಾಡಬೇಕು ಕೃಷ್ಣ ಜೊತೆಗೆ, ಮೊದಲು ಮಾಡಿಸಿ ಮಾಡಬೇಕು ಜೊತೆ ಮಾಡೋದ ಈ ಮಧ್ಯೆ ಸಾಧ್ಯವೇ ಇಲ್ಲ. ಅದಕ್ಕೆ ವಿಹಾರ ಶಯ್ಯ ಆಸನ ಭೋಜನ, ವಿಹಾರದಲ್ಲಿ ಅಪಚಾರ ಮಾಡಿರಬಹುದು ನಾನು, ಮತ್ತೆ ಶಯ್ಯ ಜೊತೆಗೆ ಮಲಗಿರಬೇಕಾದ್ರೆ ಅಪಚಾರ ಮಾಡಿರಬಹುದು, ಆಸನೇಶು ಕೂತಾಗ ಅಪಚಾರ ಮಾಡಿರಬಹುದು, ಭೋಜನ ಕಾಲಕ್ಕೆ ಅಪಚಾರ ಮಾಡಿರಬಹುದು, ಎಲ್ಲ ತಪ್ಪುಗಳನ್ನು ಕ್ಷಮಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಈ ಮಾತು ಅರ್ಥವ ಎಷ್ಟೋ ಸತ್ಯ ಜನಗಳು ತುಂಬಾ ದಿವಸ ಸಂಪರ್ಕ ಇದ್ದು ತುಂಬಾ ದೂರ ಹೋಗುವ ಪ್ರಸಂಗ ಬಂದುಬಿಟ್ರೆ ಯಾರಾದ್ರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಕೇಳೋ ಪದ್ಧತಿ ಅದು. ತಪ್ಪಾಗಿದ್ದರೆ ಕ್ಷಮಿಸಿ, ತನಗೆ ಜ್ಞಾಪಕ ಇಲ್ಲದ ಇದ್ದ ಹಾಗೆ ಏನು ಮಾಡದೆ ಹೋಗಿದ್ರು ಕೂಡ ಅಕಸ್ಮಾತ್ ಮಾಡಿದ್ರೆ ಕ್ಷಮಿಸಿ ಅಂತ ಹೇಳೋದು ಪದ್ಧತಿ. ಇನ್ನು ಮಾಡಿದ ಜ್ಞಾಪಕ ಅದರ ಹತ್ರ ಮುಗದೆ ಹೋಗ್ತಾನೆ. ನಿಜವಾಗಲೂ ಮಾಡಿದ್ರೆ ದುಃಖ ಜಾಸ್ತಿ ಆಗುತ್ತೆ. ಅರ್ಜುನ ಮಾಡಿದ್ನ ಅಂದ್ರೆ ಮಾಡಿದ್ದ ಅಂತ ಹೇಳ್ತಾನೆ. ಅರ್ಜುನ ಕೃಷ್ಣನ ತಪ್ಪು ತಿಳ್ಕೊಂಡಿದ್ದ, ಕೃಷ್ಣನನ್ನ ಕೆಲವೊಮ್ಮೆ ಕಡಿಮೆ ಅಂತ ಭಾವಿಸಿದ ಕ್ಷಣಗಳು ಉಂಟು ಅರ್ಜುನನಿಗೆ. ಅದನ್ನು ಭಾಗವತ್ ಪುರಾಣದಲ್ಲಿ ಹೇಳ್ತಾರೆ. ಒಂದ್ಸಲ ಒಬ್ಬ ಬ್ರಾಹ್ಮಣ ಬರ್ತಾನೆ, ಕೃಷ್ಣ ಆಗ ದಿನಾಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾನೆ. ಆ ರೀತಿ ಯಾಗ ಮಾಡಿದ ಕೃಷ್ಣ ಒಂದೇನೆ ದಿನಾಶ್ವಮೇಧ ಯಾಗ, ಅದು ಒಂದೇ ಇದ್ದಂದ್ರೆ ಅಶ್ವಮೇಧ ಯಾಗ, ಒಂದೇ ಇದ್ದಂದ್ರೆ ಅಶ್ವ, ಅದು ವರ್ಷ ಮಿನಿಮಮ್ ಕುದುರೆ ಓಡಾಡಕ್ಕೆ ವರ್ಷ ಬೇಕದು. ಆಮೇಲೆ ಯಜ್ಞದ ಪ್ರೊಸೀಜರ್ ಸ್ಟಾರ್ಟ್ ಆಗಬೇಕು. ಕುದುರೆ ಓಡಾಡಕ್ಕೆ ಒಂದು ವರ್ಷ ಟೈಮ್ ಕೊಟ್ಟುಬಿಟ್ಟು ಆಮೇಲೆ ಯಜ್ಞದ ಮುಂದಿನ ಭಾಗ ಮುಂದುವರಿಯಿತು. ಅಂಥದ್ದು ಒಂದೇ ದಿವಸದಲ್ಲಿ ಯಜ್ಞ ಮಾಡಬೇಕು ಅಂದ್ರೆ ಕುದುರೆ ಬಿಟ್ಟು ಅದು ಮತ್ತೆ ಎಲ್ಲೋ ಸುತ್ತಿದರೆ ಅಶ್ವಮೇಧ ಯಾಗ ಅಲ್ಲ, ಅದು ವಿಶ್ವದ ಪರ್ಯಟನೆ ಮಾಡಬೇಕು. ಸಾಮಾನ್ಯ ಭೂಲೋಕದೊಳಗೆ ಅಶ್ವಮೇಧ ಯಾಗ ಮಾಡ್ತಕ್ಕಂಥವರೆಲ್ಲ ತಮ್ಮ ಒಂದು ಪ್ರಾಂತವನ್ನು ಸುತ್ತಿಸಿಬಿಡ್ತಾರೆ ಸಾಮಾನ್ಯ. ಇವತ್ತೊಂದು ಪೇಪರ್ ಆಗ ಅಶ್ವಮೇಧ ಯಾಗ ಮಾಡಿದ ಬರ್ತಾ ಇರ್ತದೆ. ಒಂದು ಕುದುರೆ ಕೊಳ್ತಾರೆ ಹೊರತು ಅಶ್ವಮೇಧ ಯಾಗ ಆಗೋದಿಲ್ಲ. ಒಂದು ಕುದುರೆ ವಧೆ ಮಾಡ್ತಾರೆ ಅಷ್ಟೇನೆ, ಅದು ಅಶ್ವಮೇಧ ಅಲ್ಲ. ಅದು ನಿಜವಾದ ಅಶ್ವಮೇಧ ಅಂತ ಹೇಳಿದರೆ ಅತ್ಯಂತ ಶಾಸ್ತ್ರೀಯವಾದ ಅಶ್ವಮೇಧಕ್ಕೆ ಕುದುರೆ ಅಂತ ಸಿಗಬೇಕು ಅನ್ನೋದೇ ಮೊದಲು ಕಷ್ಟ. ಆ ಲಕ್ಷಣದ ಕುದುರೆ ಸಿಗದೆ ಹೋದರೆ ಅಶ್ವಮೇಧ ಯಾಗ ಆಗೋದೇ ಇಲ್ಲ. ಆ ಕುದುರೆ ಎಲ್ಲೋ ಇರುತ್ತೆ ಜಗತ್ತೊಳಗೆ, ಇಡೀ ಲೋಕ ಒಂದೆರಡು ಇದ್ರೆ ಪುಣ್ಯ ಆ ಕಾಲಕ್ಕೆ, ಅದನ್ನು ಹುಡ್ಕೊಂಡು ಬರಬೇಕು. ಆದರೆ ಅದನ್ನ ಇಟ್ಕೊಂಡವ್ರ ಹತ್ರ ಅವನ ಕದ್ಕೊಂಡ್ಬರಾಗಿಲ್ಲ ಮತ್ತೆ, ಅದನ್ನ ಇಲ್ಲ ದುಡ್ಡು ಕೊಡಬೇಕು ಇಲ್ಲ ಯುದ್ಧ ಮಾಡ್ತಿರೋದು. ರಾಜರು ಹಾಗೆಲ್ಲ ಕೊಡೋದಿಲ್ಲ, ಯುದ್ಧ ಮಾಡಿಯೇ ಕೊಡೋದೇ, ಸೋತು ಕೊಡ್ತಾರೆ ಹೊರತು ಹಣಕಾಸು ಕೊಡೋದೇ ಇಲ್ಲ. ಅಲ್ಲೇ ಶಕ್ತಿ ಬೇಕು ಇವರಿಗೆ. ಆದರೆ ಅದನ್ನು ಪೂಜಿಸಿ ಬಿಟ್ಟುಬಿಡ್ಬೇಕು. ಇಡೀ ವಿಶ್ವದ ಸಂಚಾರ ಮಾಡಲಿಕ್ಕೆ ಹೋಗುತ್ತೆ ಅದು. ಒಂದು ಹಿಂದಿಂದೆ ತಾ ಹೋಗ್ತಾ ಇರಬೇಕು. ಯಾರು ಕಟ್ಟಿಬಿಟ್ರೆ ಅದನ್ನ ಕಟ್ಟಿಬಿಟ್ರೆ ಯುದ್ಧ ಮಾಡಿ ಅದನ್ನ ಗೆದ್ದು ಬಿಡಿಸ್ಕೊಂಡ್ಬರ್ಬೇಕು. ಆಗ್ಲೇ ಕೊಡಬೇಕು ಅಶ್ವಮೇಧ ಸ್ಟಾಪಲ್ಲಿ. ಅಕಸ್ಮಾತ್ ಅವನೇ ಗೆದ್ದ ಇವನು ಸೋತ ಅಂದ್ಬಿಟ್ರೆ ಅಶ್ವಮೇಧ ಯಾಗ ನಿಂತೋಯ್ತು. ಮತ್ತೆ ಚಾನ್ಸ್ ಇಲ್ಲ, ಸೆಕೆಂಡ್ ಚಾನ್ಸ್ ಥರ್ಡ್ ಚಾನ್ಸ್ ಇಲ್ಲ. ಸೋತ ಅವನು ಅಶ್ವಮೇಧ ಯಾಗ ಮಾಡಕ್ಕೆ ಅವನಿಗೆ ಮತ್ತೆ ಕಮಿಟ್ಮೆಂಟ್. ಈಗ ಸುಮ್ಮನೆ ಕುದುರೆ ಗೆದ್ದು ಇಟ್ಕೊಂಡಾಗಿಲ್ಲ, ಅಶ್ವಮೇಧವನ್ನ ತಾನು ಮಾಡ್ಬೇಕು. ಆಮೇಲೆ ಅವನ್ನಾರು ಕಟ್ಟಿ ಹಾಕ್ಬಿಟ್ರೆ ಕುದುರೆನ, ಅವನು ಸೋತ್ರ ಅಲ್ಲಿ ಮುಗಿದೋಯ್ತು ಅವನು. ಈ ರೀತಿ ಒಂದು ದೊಡ್ಡ ಲಿಂಕ್ ಇರ್ತಕ್ಕಂಥ ಯಾಗ. ವರ್ಷಕ್ಕೆ ಮಾಡೋದೇ ಕಷ್ಟ, ಕಲಿಯುಗರಂತೂ ಮಾಡಕ್ಕೆ ಬರೋದೇ ಇಲ್ಲ. ಅದನ್ನ ಬೇರೆಯವರು ಮಾಡಾಗಿಲ್ಲ, ಕ್ಷತ್ರಿಯರಷ್ಟೇ ಮಾಡಬೇಕಾದದ್ದು, ರಾಜ ಮಹಾರಾಜರನ್ನು ಮಾತ್ರ ಮಾಡ್ತಕ್ಕಂಥ ಯಾಗ. ಅಂತ ಯಾಗವನ್ನ ಕೃಷ್ಣ ಹೇಗೆ ಮಾಡಿದ ಅಂದ್ರೆ ಭಾಗವತ ಪುರಾಣದಲ್ಲಿ ಹರಿವಂಶದಲ್ಲಿ ಹೇಳ್ತಾರೆ. ಒಂದೇ ದಿನದಲ್ಲಿ ಅಶ್ವಮೇಧ ಯಾಗ ಯೋಚನೆ ಮಾಡಿ, ಒಂದೇ ದಿನದಲ್ಲಿ ಜಗತ್ ಪರ್ಯಟನೆ ಮಾಡಬೇಕು. ಬರೀ ಜಗತ್ ಪರ್ಯಟನೆ ಮಾಡಲಿಲ್ಲಂತೆ, ಮೂರು ಲೋಕ ಸುತ್ತಿ ಬಿಡುತ್ತಂತ. ಒಂದೇ ದಿವಸದೊಳಗೆ ಅಲ್ಲ, ಆರು ತಾಸಿನೊಳಗೆ ವಿಶ್ವ ಪರ್ಯಟನೆ ಮಾಡಿಬಂತು ಅಂತ ಹೇಳಿದ್ದಾರೆ. ಇದೊಂದು ಹೊಸ ವೈಜ್ಞಾನಿಕ ವಿಚಾರ ಇದೆ. ಇದನ್ನೇ ಏನಾದರೂ ನಾವು ಒಂದು ನೂರು ವರ್ಷಗಳಿಂದ ಹೇಳಿದ್ರೆ ಏನು ಸುಳ್ಳಿನ ಪರಮಾವಧಿ ಅಂತ ತಿಳ್ಕೊಂಡ್ಬಿಡ್ತಿದ್ರು ಕೊನೆ. ಇವತ್ತು ನಮ್ಮ ವಿಜ್ಞಾನಿಗಳ ಸೆಟಲೈಟ್ ಹಾರಾಡುತ್ತೆ ನಡಿ ಅಂತ ಹೇಳ್ಬಿಟ್ಟು, ಇವತ್ತಿನ ಉಪಗ್ರಹಗಳು ಸುತ್ತುತ್ತೆ ಭೂಮಿನ ಒಂದು ದಿವಸಕ್ಕೆ ಸುತ್ತಿ ಹಾಕ್ಬಿಡುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ, ಇನ್ನೂ ವೇಗ ಮಾಡಿದ್ರೆ ಗಂಟೆಗೆ ಸುತ್ತಕ್ಕಂಥ ಸಾಮರ್ಥ್ಯ ಇದೆ. ಅಂದ್ರೆ ಈ ವಿಜ್ಞಾನ ಎಷ್ಟು ಕಂಡಿಡಿದ್ರೆ ಕೃಷ್ಣ ಅಂತ ಹಾಕೋದ್ರೆ ಮಾಡಿರಬೇಕು. ಹಯಸ್ಸ ಕೃಷ್ಣ ನಿರ್ಮಿತ, ಒಂದು ದಿವಸಕ್ಕೆ ಕೃಷ್ಣ ತಾನೇ ತಯಾರು ಮಾಡಿದಂತೆ ಕುದುರೆನ, ತಾನೇ ತಯಾರು ಮಾಡ್ತಾನೆ ಕುದುರೆನ. ಆ ಕುದುರೆನ ಬಿಟ್ರೆ ಆರು ತಾಸಿನೊಳಗೆ ಇಡೀ ಭೂಲೋಕ ಅಲ್ಲ, ಹದಿನಾಲ್ಕು ಲೋಕ ಸುತ್ತಿ ಬಂತಂದು. ಆರು ತಾಸಿನಲ್ಲಿ ಹದಿನಾಲ್ಕು ಲೋಕ ಸುತ್ತಿ ಬಂತು. ಕೆಲವರು ಪ್ರಶ್ನೆ ಬರುತ್ತಾಗ ಹಾಗೇನೋ ಹೋಗ್ಬಿಡುತ್ತೆ, ಕಟ್ಟಿ ಬಿ ಗೆದ್ಕೊಂಡ್ಬರ್ಬೇಕಲ್ಲ. ಹಾಗೆ ಯಾರೋ ಆಡಿದರೆ ಪ್ರಶಂಸೆ ಇದ್ದಿಲ್ಲ. ಜರಾಸಂಧನಂತ ಜನಗಳಿದ್ರು. ಜರಾಸಂಧ ಅಂದ್ರೆ ಅಲ್ಲಿ ಬ್ರಹ್ಮವರ, ಶಿವವರ, ದುರ್ವಾಸವರ, ವರಗಳ ಸಮುಚ್ಚಯ ಅವನಲ್ಲಿತ್ತು. ದುರ್ಯೋಧನಾದಿಗಳಿದ್ರು. ಹೇಗಾಯ್ತು ಅಂದ್ರೆ ಅದ್ರ ಕಾಯಿಲೆಕ್ಕೆ ಯಾರು ಹೋಗಿದ್ರು ಗೊತ್ತೇನು, ಭೀಮಸೇನ ಹೋಗಿದ್ದನ ತಿಂದೇನು ಇನ್ಯಾರು ಮಾತಾಡಾಗಿಲ್ಲೇ ಇಲ್ಲ. ನೋಡಿದ್ರೆ ರೈತ ಬಿಟ್ಬಿಡೋರು ಆ ಕಡೆಗೆ. ವಿಭೀಷಣ ಕಂಡ್ರೆ ಎದುಗಳು ಸಾಯ್ತಾ ಇದ್ರು ಎಲ್ಲ ಕೂಡ. ಆದ್ರಿಂದ ಆರು ತಾಸಿನೊಳಗೆ ಯಜ್ಞ ಮಾಡಿದ್ದು ಕೃಷ್ಣ, ಕುದುರೆ ಕಾಯಿಲೆಕ್ಕೆ ಹೋಗಿದ್ದು ಭೀಮ, ಸರ್ವೋತ್ತಮನ ಯಜ್ಞಕ್ಕೆ ಜೀವೋತ್ತಮನ ಸಂಪೂರ್ಣವಾದ ಸೇವೆ ಅದು. ಅಂತ ಯಜ್ಞ ಮಾಡ್ತಾ ಇದ್ದಾನೆ ಕೃಷ್ಣ. ಆಗೊಂದು ಪ್ರಸಂಗ ನಡೀತು. ಒಬ್ಬ ಬ್ರಾಹ್ಮಣ ಬರ್ತಾನಾಗ, ಒಬ್ಬ ಬ್ರಾಹ್ಮಣ ಬಂದು ಜೋರ ಕೂಗ್ತಾನೆ. ಒಂದು ಕೈಲಿ ಹುಲ್ಲುಕಡ್ಡಿ ಹಿಡ್ಕೊಂಡಿರ್ತಾನೆ, ಜೋರ ಕೂಗ್ತಾನೆ, ನನ್ನ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾನೆ. ತಕ್ಷಣ ಯಾರು ಏನು ಅಂತ ಕೇಳೋದಕ್ಕೆ ಹೋಗ್ತಾರೆ. ಅರ್ಜುನ ಮೊದಲು ಹೋಗ್ತಾನೆ, ಎಲ್ಲರಿಗಿಂತ ಮುಂಚೆ ಹೋಗ್ತಾನೆ. ಏನ್ ನಿನ್ನ ಕಥೆ ಅಂತ ಕೇಳ್ತಿ, ಏನೇನು ಬೇಕಾಗಿದೆ ಈಗ? ಈ ರೀತಿ ಹಿಂದೊಮ್ಮೆ ಬಂದಿತ್ತು, ಕಳ್ದ್ರು ಬ್ರಾಹ್ಮಣನ ಗೋವುಗಳನ್ನು ಒಯ್ದಾಗ ಆ ಬ್ರಾಹ್ಮಣ ಕೂಗೋದು, ಅರ್ಜುನ ತಕ್ಷಣ ಹೋಗೋದು, ಶಸ್ತ್ರ ತಗೊಳ್ಳಕ್ಕೆ ಅಂತ ಹೋದಾಗ ದ್ರೌಪದಿ ಧರ್ಮರಾಜ ಇದ್ದಂತ ಶಸ್ತ್ರಾಗಾರಕ್ಕೆ ಹೋಗೋದೆಲ್ಲ ಕೇಳಿದ್ದೆ. ಅಂದ್ರೆ ಅರ್ಜುನ ಇದ್ರಲ್ಲಿ ಬಹಳ ಬೇಗ ರೆಸ್ಪಾಂಡ್ ಮಾಡ್ತಿದ್ದೆ, ಅದು ತಪ್ಪಲ್ಲ, ಅದು ತುಂಬಾ ಶ್ರೇಷ್ಠ ಕರ್ತವ್ಯ, ಶ್ರೇಷ್ಠ ಪ್ರಜ್ಞೆ ಅದು. ಒಂದು ಹಾಗೆ ಮಾಡಿದ, ಕೇಳಿದ ಏನು ಅಂತ ಕೇಳಿದ. ನನಗೆ ಆಪತ್ತು ಬಂದಿದೆ, ಕಾಪಾಡಬೇಕು, ಅದನ್ನು ಕಾಪಾಡ್ತೇನೆ ಅಂತ ಹೇಳಿದ. ಅರ್ಜುನ ಇದು ದ್ವಾರಕೆ, ಇದು ಕೃಷ್ಣನ ಜಾಗ, ಇದು ನನಗೆ ಬಂದಿರೋ ಆಪತ್ತು, ಇದನ್ನು ಹಾಗೆಲ್ಲ ಸುಲಭ ಗೆಲ್ಲದಕ್ಕಾಗೋದಿಲ್ಲ, ನಾನು ಕೃಷ್ಣನ ಹತ್ರ ಹೋಗ್ತೇನೆ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ನಾನು ಹೇಳು, ನಾನು ಮಾಡ್ತೇನೆ ಅಂತ ಹೇಳ್ತಾನೆ ಅರ್ಜುನ. ನಾನು ಮಾಡ್ತೇನೆ ಹೇಳು. ಅರ್ಜುನ ಮಾಡಬೇಕಾದಿಷ್ಟೇ, ನನಗೆ ಮಕ್ಕಳಾಗುತ್ತೆ, ಮಗು ಹುಟ್ಟುತ್ತೆ, ಮಗು ಹುಟ್ಟಿ ಧ್ವನಿ ಕೇಳಿಸುತ್ತೆ ಅಂತ ಹೇಳುತ್ತೆ. ಡೆಲಿವರಿ ಆದ ತಕ್ಷಣ ಮಗು ಹುಟ್ಟಿ ಧ್ವನಿ ಕೇಳಿಸುತ್ತೆ, ಆಮೇಲೆ ನೋಡಿದ್ರೆ ಮಗುನೇ ನಾಪತ್ತೆ, ಇರೋದೇ ಇಲ್ಲ ಮಗುವಲ್ಲಿ. ಎಂಥ ಪ್ರಸಂಗ! ಈ ರೀತಿ ಒಂದಾಯ್ತು ಎರಡಾಯ್ತು ಆಗ್ತಾನೆ ಇದೆ. ಮಗು ಹುಟ್ಟೋದೆಷ್ಟೋ ಅಷ್ಟೇ, ಅವಳು ಕೇಳಿಸುತ್ತೆ, ಮಗು ಕಾಣೋದಿಲ್ಲ. ಹೇಗೆ ಹೋಗುತ್ತೆ? ಎಷ್ಟು ಜನ ಬಾಲಾಕಿರೋ ಹೋಗ್ಬಿಟ್ಟಿರುತ್ತೆ, ಮಗು ಇರೋದೇ ಇಲ್ಲ. ಏನಾಗಿದೆ ಗೊತ್ತಿಲ್ಲ. ಅದು ಕಾಪಾಡಲಿಕ್ಕೆ ಅಂತ ಕೇಳಕ್ ಬಂದಿದ್ದೇನೆ, ಕೃಷ್ಣ ಕಾಪಾಡಬೇಕು ಅಂತ ಕೇಳೋದಕ್ಕೆ ಬಂದಿದ್ದೇನೆ ಅಂತ ಹೇಳುತ್ತೆ. ಇದು ವಿಚಿತ್ರ ಕೇಸ್ ಇದು. ಒಂದು ಮಗು ಮಾಯವಾಗೋದು ಹೊಸದಲ್ಲ. ಈ ರೀತಿ ಬಾಗಿಲಾಕಿದ್ರು ಮಾಯವಾಗೋದು, ಎದ್ದಾಗಲೇ ಮಾಯವಾಗೋದು, ನೋಡೋಣಕ್ಕೆ ಮಾಯವಾಗೋದು ತೀರಾ ಆಶ್ಚರ್ಯ. ಹೇಗೆ ಸಾಧ್ಯ ಇದು? ಅದಕ್ಕೆ ನನ್ನ ಮಕ್ಕಳನ್ನ ಕಾಪಾಡು. ಈಗ ಮತ್ತೆ ನನ್ನ ಹೆಂಡತಿಗೆ ಈಗ ಹೆರಿಗೆ ದಿವಸ ಇವತ್ತು ಈಗಾಗಲೇ, ಆದ್ರಿಂದ ಮತ್ತೆ ಯಥಾಪ್ರದ ಮಾಯ ಆಗಿಬಿಡುತ್ತೆ. ಈ ಮಗುನು ಕಳೋಕ್ ನಾನು ತಯಾರಿಲ್ಲ, ಅದು ಕೃಷ್ಣ ಕೇಳಕ್ ಬಂದಿದ್ದೇನೆ, ದಾರಿ ಬಿಡು ಅಂತ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಇಷ್ಟೇ ಹೌದಲ್ಲೋ, ನಾನು ಕಾಪಾಡ್ತೇನೆ ಅಂತ ಹೇಳ್ತಾನೆ. ನಾನು ಕಾಪಾಡ್ತೇನೆ ಅರ್ಜುನ, ಇದು ಎಂಥ ಕೆಲಸ ಗೊತ್ತಲ್ಲ. ಊಹೆ ಮಾಡಲಿಕ್ಕೆ ಸಾಧ್ಯವಾಗದ ಮಗು ಮಾಯವಾಗುತ್ತೆ. ಎಷ್ಟು ಮಂತ್ರತಂತ್ರ ಹಾಕಿದ್ರು ಉಳ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಆಗಿನ ಕಾಲದ ಬ್ರಾಹ್ಮಣರು ಅಂದ್ರೆ ಯಾವ ಈ ಬಾಬಾನ್ ಮಂತ್ರ ಹಾಕೋರಲ್ಲ, ಮತ್ತೆ ಅಲ್ಲ ವೇದ ಮಂತ್ರಗಳು ಅಂತಲ್ಲ ಅವರೆಲ್ಲ ಕೂಡ. ವೇದ ಮಂತ್ರಗಳು ಅಂದ್ರೆ ಅದಕ್ಕೆ ಸಾಟಿಯೇ ಇಲ್ಲ, ಅಂಥ ಶ್ರೇಷ್ಠವಾದ ಮಂತ್ರ. ಸ್ವತಃ ಒಳ್ಳೆ ವಿದ್ಯಾವಂತ ಬ್ರಾಹ್ಮಣ ಅವನು. ನನಗೇನು ಕೃಷ್ಣನ್ ನೋಡಕ್ ಬರ್ಬೇಕಾದ್ರೆ ಎಷ್ಟು ಕೆಪಾಸಿಟಿ ಇರಬೇಕು? ಸಿಪಿಟು ಡೈರೆಕ್ಟ್ ಬಿಟ್ ಮಾಡ್ತಾರೆ ಅಂತ ಕೇಳಿದರೆ ಅದು ಎಷ್ಟು ಇನ್ಫ್ಲುಯೆನ್ಸ್ ಇರಬೇಕು ಆ ಬ್ರಾಹ್ಮಣನಿಗೆ? ಕೃಷ್ಣನ್ ನೋಡಕ್ ಹೋಗ್ತಾ ಇದ್ದೇನೆ ಅಂತಾರೆ, ಅಡ್ಡ ಬರಬೇಡ ಅಂದ್ರೆ ಏ ಹಾಗೆಲ್ಲ ಯೋಚನೆ ಮಾಡಬೇಡ, ನಾನು ಖಂಡಿತ ಕಾಪಾಡ್ತೇನೆ ಅಂತ ಹೇಳ್ತಾರೆ. ಖಂಡಿತ ಕಾಪಾಡ್ತೇನೆ ಅಲ್ಲ, ಕೃಷ್ಣ ಬಲರಾಮ ಇದ್ದಾರೆ ಅಂತ ಕೇಳಿದರೆ ಆಗ ಅರ್ಜುನ ಅಂದನಂತೆ, ನ ವಿಪ್ರ ತಾದೃಶೋಸ್ಮೆಹಂ ಯಥೈವ ಕೇಶವಾದಯ. ನನ್ನ ಕೃಷ್ಣ ಬಲರಾಮ ತಿಳ್ಕೊಂಡ್ಬಿಟ್ಟಿಯಾ, ನಾನು ಯಾರು ಗೊತ್ತಾ ಅಂತ ಹೇಳಿದ್ರೆ ಈಗ ಗೊತ್ತಾಯ್ತಲ್ಲ ಅರ್ಥ ಅಸತ್ಕೃತೋ ಸೇತಿ ಈಗ ಗೊತ್ತಾಗ್ತದೆ. ನನ್ನ ಕೃಷ್ಣ ಬಲರಾಮ ತಿಳ್ಕೊಂಡ್ಬಿಟ್ಟಿಯಾ, ನಾನು ಅರ್ಜುನ ಗೊತ್ತೇನು. ನಾಹಂ ಸಂಕರ್ಷಣು ಬ್ರಹ್ಮನ್ ನಾ ಕೃಷ್ಣ ಕಾಷ್ಟಿರೇ ವವ ಅಹಂ ವೈ ಅರ್ಜುನೋ ನಾಮ ಗಾಂಡೀವಂ ಯಶ ವೈ ಧನು. ನಾನು ಕೃಷ್ಣ ಅಲ್ಲ, ನಾನು ಬಲರಾಮ ಅಲ್ಲ, ನಾನು ಪ್ರದ್ಯುಮ್ನ ಅಲ್ಲ, ನಾನು ಅರ್ಜುನ. ನನ್ನ ಧನುಸ್ಸು ಯಾವ್ದು ಗೊತ್ತಾ? ಗಾಂಡೀವ ಧನುಸ್ಸು. ಅದು ಕೃಷ್ಣನಿಗೆ ಇಲ್ಲೇ ಇಲ್ಲ ಅಂತ ಅದು ಬೇರೆ ಜೊತೆಗೆ. ನನಗೆ ಅದೇ ಗೊತ್ತಾ, ಕೃಷ್ಣನಿಗೆ ಇಲ್ಲೇ ಇಲ್ಲ. ಎಷ್ಟು ಅಜ್ಞಾನ ಇದೆ ಅವತ್ತಿನ ದಿವಸ. ಆಚಾರ್ಯ ಬರೀತಾರೆ, ಅವಮೇನೇ ಅರ್ಜುನ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ. ಈ ಬ್ರಾಹ್ಮಣನ ಮಗುವನ್ನು ಸಂರಕ್ಷಣೆ ಮಾಡೋ ಪ್ರಸಂಗದೊಳಗೆ ಅರ್ಜುನ ಕೃಷ್ಣನ ಅವಮಾನ ಮಾಡಿದ್ದಾನೆ. ಕೃಷ್ಣನಿಗಿಂತ ನಾನೇ ಮೇಲು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದೆಲ್ಲ ಜ್ಞಾಪಕ ಬರ್ತಾ ಇದೆ, ಲೆಕ್ಕ ಹಾಕ್ಬೇಕೀಗ. ಅದೆಲ್ಲ ಜ್ಞಾಪಕ ಬರ್ತಾ ಇದೆ. ಎಷ್ಟು ಸಂಕಟ ಆಗ್ತಿದೆ ಅರ್ಜುನನಿಗೆ. ಆ ಕೃಷ್ಣ ಏನ್ ಮಾಡಿದನಂತೆ, ಅರ್ಜುನ ಏನು ಸಮಾಚಾರ ಅಂತ ಕೇಳಿದರೆ, ಹೀಗಾಗಿದೆ, ಏನು ಅಲ್ಲಿಗೆ ಹೋಗ್ಬೇಕಾ? ಬ್ರಾಹ್ಮಣ ಮಗ ಕಾಪಾಡ್ತೇನೆ, ನೀನೀಗ ಕಾಪಾಡ್ತೇನೆ ಅಂತಾನೆ. ಶಕ್ಯತೇನು ಕಿಮ್ ಅಂತ ಕೇಳಿದಂತ ಕೃಷ್ಣ. ನಿನಗಾಗತ್ತಾ ಅರ್ಜುನ, ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದನೆ. ಅರ್ಜುನ ಸುಮ್ಮನೆ ಯೋಚನೆ ಮಾಡ್ತೇನೆ ಅನ್ನಬಾರದೆ. ಕೃಷ್ಣ, ನಾನು ಆ ಬ್ರಾಹ್ಮಣ ಮಗವನ್ನೇನಾದ್ರೂ ಕಾಪಾಡಲಿಕ್ಕಾಗದೆ ಹೋದರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿಬಿಟ್ಟ. ಈ ದೇವದ್ರತನ ಕೊಲ್ದೆ ಹೋದ್ರೆ ಮಾಡ್ತೇನೆ ಅಂತ ಹೇಳಿದ್ನಲ್ಲ, ಆ ರೀತಿ ಮೊದಲೇ ಮಾಡಿದ್ದು. ಆಮೇಲೆ ದೇವದ್ರತ ಪ್ರಸಂಗ ಆಮೇಲೆ ಬಂದಿದ್ದು, ಮೊದಲೇ ನಡೆದಿತ್ತು. ಅಗ್ನಿ ಪ್ರವೇಶ ಮಾಡ್ತೇನೆ, ಆಯ್ತು ಅಂತ ಹೇಳಿದ್ನು. ಕೃಷ್ಣ ಹೋಗಿ ರೆಡಿ ಆಗಿದ್ರೆ ಹೋದಂತ ಅರ್ಜುನ ಎಲ್ಲ ಕಾವಲು ಕಿತ್ಬಿಡ್ತಾನೆ. ಅದು ಏನು ಧೈರ್ಯ ಗೊತ್ತೇನು? ಕಾಂಡವನ ದಾನದ ಕಾಲಕ್ಕೆ ಇಂದ್ರದೇವರು ಮಳೆ ಸುರಿಸಿದರೆ ಒಂದು ಹನಿ ನೀರು ಒಳಗೆ ಬೀಳದಂತೆ ನಾನು ರೂಪ ಹಾಕಿದ್ದೇನೆ. ಸೈಡಿಂದ ಮೇಲಿಂದ ಎಲ್ಲ ಕಡೆಗೂ ಬಂಧನ ಮಾಡಿದ್ದೇನೆ. ನನಗ್ಯಾವುದು ಅಸಾಧ್ಯ ಅಂತ ಆತನ ಅಹಂಕಾರ. ನನಗ್ಯಾವುದು ಅಸಾಧ್ಯ ಮರ್ತು ಬಿಟ್ಟಿದ್ದಾನೆ. ಕೃಷ್ಣ ಜೊತೆಗಿದ್ದ ಅಂತ ಮರ್ತು ಬಿಟ್ಟಿದ್ದಾನೆ. ಕೃಷ್ಣ ಜೊತೆಗಿದ್ದಕ್ಕೆ ಮಾಡಿದೆ ಅಂತ ಮರ್ತು ಬಿಟ್ಟು, ಕರೆಂಟ್ ಇದ್ದಾಗ ಮಾಡಿದ್ದು ಕರೆಂಟ್ ಇಲ್ಲದ ಮಾಡ್ಲಿಕ್ಕಾಗತ್ತಾ? ಕರೆಂಟ್ ಇದ್ದಾಗ ಮಾಡಿ, ಕರೆಂಟ್ ಇಲ್ದಾಗ ಏ ಅಲ್ಲಿ ಗಾಡದಲ್ಲಿ ನಿಂತಿರುತ್ತಾಗೆ. ಅದು ಗೊತ್ತಿಲ್ಲ ಆತನಿಗೆ. ಆ ಕ್ಷಣದಲ್ಲಿ ಮರ್ತು ಬಿಟ್ಟು, ನಾನು ಗೊತ್ತಲ್ಲ ಎಂಥ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಹೋಗಿ ಎಲ್ಲಾ ಕಡೆ ದಿಗ್ಬಂಧನ ಮಾಡಿಬಿಟ್ಟನಂತೆ. ಎಲ್ಲಾ ಕಡೆ ಬಾಣಗಳ ಪಂಜರ, ಏನೇನೋ ಒಂದು ಚೂರು ಮಿಸ್ಗಾಡಾಗಿಲ್ಲ ಅಂತ ವ್ಯವಸ್ಥೆ ಮಾಡ್ತಾನೆ. ಇನ್ನೇನು ಯಾವ್ದು ಒಯ್ಯುತ್ತೆ ಅಂತ ತಿಳ್ಕೊಂಡು ಕೂತಿದ್ರೆ ಮಗು ಹುಟ್ಟಿತು. ಅವಳೋದು ಕೇಳಿಸ್ತು, ಎಲ್ರಿಗೂ ಕೇಳಿಸ್ತು. ಅದೇ ನೋಡಿ ಯಥಾ ಪ್ರಕಾರ ಮಗು ಇಲ್ಲ. ಇಷ್ಟೆಲ್ಲ ಮಂತ್ರ ಆಯ್ತು, ಇದಾಯ್ತು, ದಾನಗಳು ಎಲ್ಲ ಹಾಕಿದ ದಿವ್ಯಾಸ್ತ್ರಗಳು. ಮತ್ತೆ ಅರ್ಜುನ ಒಂದು ಕಡೆಗೆ ದೇವಲೋಕದಲ್ಲಿ ಕಲ್ತು ಬಂದಿದ್ದಾನೆ, ಇನ್ನೊಂದು ಕಡೆಗೆ ಇಲ್ಲಿ ಕಲ್ತು ಬಂದಿದ್ದಾನೆ. ಎಷ್ಟು ಸಿದ್ಧಿ ಮಾಡಿದ್ದಾನೆ. ಅಂಥವನಿಗೆ ಏನು ಮಾಡ್ಲಿಕ್ಕಾಗಲಿಲ್ಲ, ಮಗು ಇಲ್ಲೇ ಇಲ್ಲ. ಬ್ರಾಹ್ಮಣ ಬರ್ತಾನೆ, ಸಿಕ್ಕಾಬಟ್ಟೆ ಬೈತಾನೆ, ನನ್ನ ಮಗನ ಹಾಳು ಮಾಡಿಬಿಟ್ಟೆ, ಕೂಸಿನ ಕ್ರಿಕೋ ಕೂತರು ಕಳಿಸಿಬಿಟ್ಟೆ, ನೀನೀಗ ಬಾರಿ ಮಾಡಿಬಿಟ್ಟಿಯಲ್ಲ, ನೀನೀಗ ಬೈದು ಬಿಡ್ತಾನೆ. ಯಾವ್ದೇ ಕೆಲಸ ಬಸ್ ತಪ್ಪಿಸ್ಬಿಟ್ರೆ ಬೈತಾರೆ, ಬಸ್ ತಪ್ಪಿಸ್ಬಿಟ್ರೆ ಆಟ ಹೊಡ್ಕತ್ತ ಅಂತ ಹೇಳಿಬಿಟ್ಟು ಅಂತ ಹೊತ್ತಿನೊಳಗೆ ಮಗುನು ಕಳೆದು ಬಿಟ್ಟಿಯಲ್ಲ. ನೀನೀಗ ನಾ ಕೃಷ್ಣನ ಹತ್ರ ಹೋಗ್ತಿದ್ದೆ, ಕೃಷ್ಣ ಖಂಡಿತ ಕಾಪಾಡ್ತಿದ್ದ, ನೀನೇನು ಮೋಸ ಮಾಡಿಬಿಟ್ಟೆ, ಮಾತು ಕೊಟ್ಟದ್ದು ಬೈದು ಬಿಟ್ಟನಂತೆ. ಅರ್ಜುನಿ ತುಂಬಾ ದುಃಖ ಆಗತ್ತೆ, ಸೀದಾ ವಾಪಸ್ ಹೋಗ್ತಾನೆ. ಈಗ ಎಚ್ಚರ ಬಂತೀಗ ಅರ್ಜುನನಿಗೆ, ತಪ್ಪು ಮಾಡಿದೆ ಅಂತ ಹೇಳಿ ಯಥಾ ಪ್ರಕಾರ ಅಗ್ನಿಕುಂಡ ತಯಾರು ಮಾಡ್ತಾರೆ. ಅರ್ಜುನ ಪ್ರದರ್ಶನ ಶುರು ಮಾಡ್ತಾರೆ, ಹಾಕಬೇಕು ಒಂದು ಕೊಟ್ಟು ಮಾತಿ ತಪ್ಪೋದಿಲ್ಲ, ಇದು ಅವ್ರ ವೈಶಿಷ್ಟ್ಯ. ಅದಕ್ಕೆ ಗೀತೆ ಕೇಳೋ ಯೋಗ ಬಂತು. ಯಾರು ಸುಳ್ಳು ಹೇಳ್ತಿರ್ತಾರೆ ಬರೀ, ಅವ್ರಿಗೆ ಎಂದೂ ದೇವರು ಒಲ್ಲೇ ಸಾಧ್ಯ ಇಲ್ಲ. ಪ್ರಾಣ ಕೊಡಬೇಕು, ಪ್ರಾಣ ಕೊಡಬೇಕು, ಪ್ರದಕ್ಷಿಣೆ ಶುರು ಮಾಡಿಬಿಟ್ಟಂತ ಆಗ್ಲಿಕ್ಕೋಸ್ಕರ. ಆಗ ಕೃಷ್ಣ ಬರುತ್ತೆ, ಏನು ಅರ್ಜುನ, ಏನು ಸಮಾಚಾರ ಕೃಷ್ಣ? ಅದನ್ನ ಕೈಲಿ ಆಗಲಿಲ್ಲ, ಆಗಲೇ ಇಲ್ವಾ, ಏನ್ ಮಾಡಿದ್ರು ಆಗ್ಲಿ, ಎಷ್ಟು ಹೇಳ್ಕೊಂಡಿದ್ದಿ ಪಾಪ, ಗಾಂಡಿವದರ ಸೇರು ಮಾಡಲಿಲ್ಲ ಅಂತ, ಗಾಂಡಿವದರ ಸೇರು ಮಾಡಲೇ ಇಲ್ಲ, ನೀನು ಅರ್ಜುನ ಅಲ್ವೇನೋ, ನಾನಲ್ಲೇ ಅಲ್ಲ ನೀನೀಗ ಈಗ ಹೇಳ್ತ. ಹೌದು ಕೃಷ್ಣ, ನೀನ್ ನಾನಲ್ಲ ಅದಕ್ಕೆ ಸೋತೆ ಅಂತ ಹೇಳುತ್ತೆ. ಮೊದ್ಲು ಏನ್ ತಿಳ್ಕೊಂಡಿದ್ದೆ, ನಾನು ಕೃಷ್ಣನಲ್ಲ ಮೇಲೆ ಏನ್ ತಿಳ್ಕೊಂಡಿದ್ದೆ, ಈಗ ಗೊತ್ತಾಯ್ತು ಕೃಷ್ಣ ಮೇಲೆ ಆ ಮಠಕ್ಕೆ ನಾನು ಬರೋದಿಲ್ಲ ಅಂತ ಗೊತ್ತಾಯ್ತು, ದೊಡ್ಡ ತಪ್ಪು ಮಾಡಿದೆ, ನಾನಿಂದ ಬದುಕಬಾರದು ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಅರ್ಜುನ ಅವಸರ ಪಡಬೇಡ, ಸ್ವಲ್ಪ ಇರು, ಬಾ ಹೋಗೋಣ ಅಂತ ಕರ್ಕೊಂಡು ಹೊರಟ್ಲಂತ ಅಲ್ಲಿಂದ. ಬಾ ಹೋಗೋಣ, ತಂದ ರಥದಲ್ಲೇ ಕೂಡಿಸ್ಕೊತಾನೆ, ಬ್ರಾಹ್ಮಣನ ಕೂಡಿಸ್ಕೊತಾನೆ, ಅರ್ಜುನ ಕೂಡಿಸ್ಕೊತಾನೆ, ಬಾ ಅಂತ ಹೊರಟನಂತೆ. ಬಹಳ ಅಪೂರ್ವ ಕಥೆ ಅದು, ಭಾಗವತ ಪುರಾಣದಲ್ಲಿ ಬರುತ್ತೆ. ಕೃಷ್ಣ ಹೊರಟಿದ್ದು ಎಲ್ಲಿಗೆ ಗೊತ್ತಾ, ಎಲ್ಲಾ ಲೋಕಗಳನ್ನು ದಾಟ್ತಾ ಇದ್ದಾನೆ ಕ್ಷಣ ಮಾತ್ರದೊಳಗೆ, ಮತ್ತೆ ಎಲ್ಲಾ ರಥದ ಕುತ್ಕೊಂಡು ಹೋಗ್ತಿದ್ದಾನೆ. ಎಲ್ಲಾ ಲೋಕಗಳನ್ನು ದಾಟ, ಸಪ್ತ ದ್ವೀಪಗಳನ್ನು ದಾಟಬೇಕು, ಸಪ್ತ ಸಮುದ್ರಗಳನ್ನು ದಾಟಬೇಕು, ಅದೆಲ್ಲ ಒಂದ್ರ ಡಬಲ್ ಎರಡನೇದಿದೆ, ಟ್ರಿಪಲ್ ಮೂರನೇದಿದೆ, ಆ ಥರ ಇದೆ. ಒಂದು ಸಮುದ್ರ ದಾಟೋದೇ ಕಷ್ಟ, ಇವತ್ತಿನ ಕಾಲಕ್ಕೂ ಕೂಡ ಎಷ್ಟು ಕಷ್ಟದ ಪರಿಸ್ಥಿತಿ ಅದು. ಆ ಏಳು ಸಮುದ್ರ ಏಳು ದ್ವೀಪ ದಾಟಿದ ಮೇಲೆ ಆಮೇಲೆ ಹೋದ್ರೆ ದೊಡ್ಡ ಅಂಧಂತವಸ್ಸಿನ ಜಾಗ ಇತ್ತು, ಅದಂತೂ ಊಹೆ ಮಾಡಿ ದೊಡ್ಡ ಆ ಬಾಡಿ ದೊಡ್ಡದದು ಒಂದು, ಅದನ್ನು ದಾಟಿ ಹೋಗ್ಬೇಕು, ಅದನ್ನು ದಾಟಬೇಕು. ಅದನ್ನು ದಾಟಬೇಕಾದ್ರೆ ಕತ್ತಲು, ಬರೀ ಕತ್ತಲೇ ನಾ ಹೆಜ್ಜೆ ಇಡಕ್ಕೆ ಬರೋದಿಲ್ಲ, ಅದನ್ನು ದಾಟಬೇಕು. ಇಷ್ಟೆಲ್ಲ ಏನು ದಾಟಿದ್ದಾರೆ, ಆದ್ರೆ ಡಬಲ್ ಅದೊಂದೇ ಇದೆ ಅಂತ ತಮಸ್ಸೆ ಇದೆ, ಅದನ್ನು ದಾಟಬೇಕು. ಅದನ್ನು ದಾಟಬೇಕಾದ್ರೆ ಬೆಳಕಿನ ಹೆಸರು ಕೂಡ ಅದರೊಳಗಿಲ್ಲ, ಯಾವುದಕ್ಕೂ ವರ್ಕೆ ಮಾಡೋದಿಲ್ಲ ಅಂಥದ್ದು. ಕೃಷ್ಣ ಆಗ ಚಕ್ರ ಪ್ರಯೋಗ ಮಾಡಿ ಸುದರ್ಶನ ಚಕ್ರ ಬಿಟ್ಟನಂತೆ, ಸದಸ್ಯನ ಕಟ್ ಮಾಡಿದಂತೆ ಕರೆಕ್ಟಾಗಿ, ಅದು ಎರಡು ಹೋಳು ಮಧ್ಯ ದಾರಿ ಮಾಡ್ಕೊಂಡು ಕೃಷ್ಣ ಹೋಗ್ತಾನೆ. ಕೃಷ್ಣನಿಗೆ ಅದು ಬೇಕಿಲ್ಲ, ಇವೆಲ್ಲ ಕರ್ಕೊಂಡು ಹೋಗ್ಬೇಕಲ್ಲ ತೋರಿಸ್ತಾನೆ ಅಷ್ಟೇ ಇದೆ. ಅದು ಹೋದ್ರೆ ಅಲ್ಲಿ ವೈಕುಂಠ ಲೋಕವನ್ನು ತೋರಿಸ್ತಾರೆ, ವೈಕುಂಠ ಲೋಕವನ್ನು ತೋರಿಸಿ ತನ್ನ ರೂಪವನ್ನು ತೋರಿಸ್ತಾನೆ. ಇದೆಲ್ಲ ಭಾಗವತ ಪುರಾಣದಲ್ಲಿ ಅಲ್ಲೊಮ್ಮೆ ಮೂಲ ರೂಪ ಕಂಡಿದ್ದ, ವಿಶ್ವರೂಪ ಕಾಣ್ತಾ ಇದ್ದ, ಡಿಫರೆನ್ಸ್ ಇದೆ. ಆಗ ಮೂಲ ರೂಪವನ್ನು ನೋಡಿ ಬಂದಿದ್ದ, ವಿಶ್ವರೂಪವನ್ನು ನೋಡ್ತಾ ಇದ್ದ. ಎಲಿಜಿಬಿಲಿಟಿ ಹೇಗೆ ಬಂತು ಅಂತ ಗೊತ್ತಾಗತ್ತ, ಎಲಿಜಿಬಿಲಿಟಿ ಬರೋಕ್ಕೆ ಇದೆಲ್ಲ ಕಾರಣ. ಅಂಥವನಿಗೆ ಇವತ್ತು ಭೀತ ಭೀತ ನಡುಗ್ತಿರಬೇಕಾದ್ರೆ ಇನ್ನ ಸಾಮಾನ್ಯವಾಗಿ ಹೊಸ್ತಾಗಿ ನೋಡ್ತಕ್ಕಂಥ ಗತಿ ಏನಾಗಬೇಕು ಯೋಚನೆ ಮಾಡಿ. ಇಷ್ಟ ನಿಲ್ಲಿಸಿದನಂತ ಅರ್ಜುನ ಇಲ್ಲಿರೋ ಅಂತ ಹೇಳಿ ಆ ಶೇಷಶಾಯಿಯಾದ ರೂಪದೊಳಗೆ ಪ್ರವೇಶ ಮಾಡ್ತಾನೆ ಕೃಷ್ಣ, ತನ್ನದೇ ರೂಪದೊಳಗೆ ಪ್ರವೇಶ ಮಾಡ್ತಾನೆ. ಒಂದು ಕ್ಷಣ ಕೃಷ್ಣ ಕಾಣ್ತಾನೆ ಇಲ್ಲ, ನಾರಾಯಣ ರೂಪದಲ್ಲಿ ಐಕ್ಯ ಹೊಂದಿಬಿಡುತ್ತಾನೆ. ಇದು ಐಕ್ಯ ಅಂದ್ರೆ ಇದು, ದೇವರು ದೇವರ ರೂಪದಲ್ಲಿ ಸೇರ್ತಾನಲ್ಲ ಅದಕ್ಕೆ ಐಕ್ಯ ಅನ್ನಬೇಕೇ ಹೊರತು ಜೀವ ದೇವರಲ್ಲಿ ಸೇರೋರಲ್ಲ ಅಂತ ಹೇಳುತ್ತಾನೆ. ಜೀವ ದೇವರಲ್ಲಿ ಸೇರೋರಲ್ಲ, ಪರಮಾತ್ಮ ತನ್ನೊಳಗೆ ತಾನು ಸೇರಿದ, ಒಂದು ಕ್ಷಣ ಅಲ್ಲಿದ್ದ, ಆಮೇಲೆ ಹೊರಗೆ ಬಂದ. ಬರ್ತಾ ಆ ಬ್ರಾಹ್ಮಣನ ಮಕ್ಕಳಿದ್ರೆ ಎಲ್ಲರೂ ಹಿಡ್ಕೊಂಡ್ಬರ್ತಾನೆ, ಅವತ್ತರಿಗೂ ಓದರು ಹಿಡ್ಕೊಂಡ್ಬರ್ತಾನೆ, ಅವತ್ತಿನ ಅವತ್ತಿನೊಂದೇ ಅಲ್ಲ, ಎಷ್ಟು ಜನ ಮಕ್ಕಳು ಹುಟ್ಟಿ ಮಾಯ ಆಗಿದ್ರಲ್ಲ, ಎಲ್ಲರನ್ನೂ ಕರ್ಕೊಂಡು ಬರ್ತಾನೆ. ನೋಡಿ ಅರ್ಜುನ, ಈ ಹುಡುಗರು ಯಾರು ಗೊತ್ತಾ, ನನ್ನ ಪಾರ್ಷದರು, ಅವರೆಲ್ಲ ಹುಟ್ಟಿ ಬಂದಿದ್ರು, ಅವ್ರನ್ನ ಯಾರು ಮಾಯ ಮಾಡ್ತಿದ್ರು ಗೊತ್ತಾ, ಯಾವ ಪಿಶಾಚಿ ದೇವಗಳು ಮಾಡ್ತಿರಲಿಲ್ಲ, ನಾನು ಮಾಡ್ತಿದ್ದೆ ಅಂತ ಹೇಳುತ್ತಾನೆ. ನಾನು ಮಾಡ್ತಿದ್ದೆ, ಹುಟ್ಟಿದ ತಕ್ಷಣ ತಂದುಬಿಡಿದ್ದೆ, ಎಷ್ಟು ದೂರ ಬರ್ತಿದ್ದೆ ಲೆಕ್ಕ ಹಾಕ್ಬೇಕು ಕೃಷ್ಣ, ಎಷ್ಟು ಅದಕ್ಕೆ ಸರ್ವತ್ರ ವ್ಯಾಪ್ತ ಅಂತ ಈಗ ಗೊತ್ತಾಯ್ತು. ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ, ಸರ್ವತ್ರ ವ್ಯಾಪ್ತ. ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದೆ, ಇಲ್ಲಿ ಇಟ್ಟಿದ್ದೇನೆ, ಇದೆಲ್ಲ ಯಾಕೆ ಮಾಡಿದೆ ಗೊತ್ತಾ, ನೀನು ನನ್ನ ಭಕ್ತ, ನಿನ್ನ ಅಹಂಕಾರ ಬಂದಿದೆ, ಅದನ್ನು ತೆಗಿಬೇಕು ಅಂತ ಇಷ್ಟೆಲ್ಲ ಮಾಡಿದೆ ಅಂತ ಹೇಳಿದ. ಸುಮ್ಮನೆ ಅಹಂಕಾರ ಬಿಡಂದ್ರೆ ಬಿಡೋದಿಲ್ಲ, ಇಷ್ಟೆಲ್ಲ ತೋರಿಸಿದ್ರೆ ಏನಾಗುತ್ತಾಗ, ಆಗ ಅಹಂಕಾರ ಬಿಡುತ್ತೆ, ನಿನಗೆ ಅಹಂಕಾರ ತಪ್ಪಿಸಬೇಕು ಅಂತ ಈ ರೀತಿ ಮಾಡಿದ್ದೇನೆ ಅಂತ ಹೇಳಿದ. ನಾನು ಕೃಷ್ಣನಿಗಿಂತ ಮೇಲೆ ಒಂದು ತಿಳ್ಕೊಂಡ್ಬಿಟ್ಟಿದ್ದೀಯಲ್ಲ, ನಿನ್ನ ಏನೋ ಗಾಂಡಿವ ಇದೆ, ನಾಲ್ಕು ಜನ ಗೆದ್ದಿದ್ದೇನೆ ಅಂತ ಹೇಳಿಬಿಟ್ಟು ನನ್ನ ಸಮಾನ ಎಲ್ಲ ಅಂದ್ಕೊಂಡಿದ್ದೀಯಲ್ಲ, ಅದನ್ನ ತಪ್ಪಿಸ್ಬೇಕು ಅಂತ ಹಾಗೆ ಮಾಡಿದೆ. ಅರ್ಜುನನ ಅಹಂಕಾರ ಖಂಡನೆಗೋಸ್ಕರವಾಗಿ ಪರಮಾತ್ಮ ಮಾಡಿದ ವಿಚಿತ್ರವಾದ ವ್ಯವಸ್ಥೆ ಇದು ಬಂತು. ನಮಗೆ ಆಶ್ಚರ್ಯನೇ ಆಶ್ಚರ್ಯ, ಅರ್ಜುನ ಒಂದ್ಸರ್ತಿ ರೀತಿ ಅಹಂಕಾರ ಪಟ್ಟಿದ್ದಕ್ಕೆ ಕೃಷ್ಣ ಇದ್ದಾನೆ, ಅವನಿಂತ ಮೇಲೊಂದು ತಿಳ್ಕೊಂಡಿದ್ದಕ್ಕೆ ಹೀಗೆ ಮಾಡಿದ. ಕೃಷ್ಣನೇ ಇಲ್ಲ ಅನ್ನೋ ಜನ, ನಮಗೆ ಪರಮಾತ್ಮ ಹೀಗೆ ಮಾಡೋದಿಲ್ಲ ಆಗಿದ್ರೆ, ನಮ್ಮ ಅಹಂಕಾರ ಯಾಕಂದ್ರೆ ದಿನವೆಳಗಾದ್ರೆ ಅಹಂಕಾರನೇ, ಓ ನಾನಂದ್ರೆ ಆಗೋಯ್ತು ಕೆಲಸ ಅಂತಾನೆ ಅರ್ಥ, ಹಾಗೆ ಬರೀ ಹೋಯ್ತು ಆಯ್ತು ಅಂತಾರೆ, ಬರೀ ಹೋಯ್ತು ಅನ್ನೇ ಆಯ್ತು ತಿಳ್ಕೊಂಡ್ಬಿಡ್ತಾನೆ ಪಾಪ. ನಾನೇನೇನು ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಿರ್ತಾರೆ ಮಹಿಷ್ಯ. ಈ ಮಾತು ಎಷ್ಟೋ ಜನ ಅರ್ಥನೇ ಇರ್ತಾರೆ, ನಾನು ಅಂತಿಂಥವನಲ್ಲ, ಭಾರಿ ದೊಡ್ಡವನಂತ ಮಾತಾಡ್ತಿರ್ತಾರೆ ಕೃಷ್ಣ, ಮತ್ತೆ ನಮಗೆ ಜ್ಞಾನ ಕೊಡೋದಿಲ್ಲ ಅಂತ ಕೇಳಿದರೆ. ಅದಕ್ಕೆ ಅರ್ಜುನ ಹೇಳಿರ್ತಾನೆ ಕೃಷ್ಣ, ಭಕ್ತೋ ಸಿಮೇ ಸಖಾಚೇತಿ ರಹಸ್ಯಮಿ ಏತದುತ್ತಮಂ, ನನ್ನ ಭಕ್ತನೇ ತುಂಬಾ ಪ್ರಿಯನಾದವನು, ತುಂಬಾ ಪ್ರಿಯರಾದವರು ದಾರಿ ತಪ್ಪಿದರೆ ಗೈಡ್ ಮಾಡ್ತಾರೆ, ತುಂಬಾ ಪ್ರಿಯರಾದವರು ದಾರಿ ತಪ್ಪಿದರೆ ಗೈಡ್ ಮಾಡ್ತಾರೆ, ಜೊತೆಗೆ ಒಮ್ಮೊಮ್ಮೆ ದಾರಿ ತಪ್ಪಿದರೆ ಗೈಡ್ ಮಾಡ್ತಾರೆ. ದಿನ ಸಾಯಿರಗಳವರು ಯಾರು ಅಂತಾರಲ್ಲ, ಹೇಳಿದ್ರೆ ಅವ್ರ ಅಡೆವಾರ ಅಷ್ಟು ಬಿಡಿ ಅಂತ ಹೇಳಿಬಿಡ್ತಾರೆ. ಅದು ಆಕಸ್ಮಿಕವಾಗಾದ್ರೆ ಎಲ್ಲರೂ ಸಮಾಧಾನ ಮಾಡ್ತಾರಪ್ಪ. ಇವತ್ತು ಆಕಸ್ಮಿಕ ತಪ್ಪು ಮಾಡಿದವರಿಗೆ ಭಗವಂತ ಎಚ್ಚರಿಕೆ ಕೊಡ್ತಾರೆ, ದಿನ ತಪ್ಪಾಡಿದ್ರೆ ಎಚ್ಚರಿಕೆ ಕೊಡೋದಿಲ್ಲ. ದಿನ ಬೆಳಗಾದರೆ ಅಹಂ ಅಹಂ ಅಂತೇವಲ್ಲ, ಅದಕ್ಕೆ ನಮಗೆ ಎಚ್ಚರ ಕೊಡಕ್ಕೆ ಹೋಗೋದಿಲ್ಲ, ಎಚ್ಚರ ಕೊಡೋದಿಲ್ಲ, ಶಿಕ್ಷೆ ಕೊಡುತ್ತಾರೆ. ಆದರೆ ಅರ್ಜುನಿಗೆ ಎಚ್ಚರಿಕೆಯನ್ನು ಉಂಟು ಮಾಡುತ್ತಾರೆ. ಅದಕ್ಕೋಸ್ಕರ ಹಾಗೆ ಮಾಡಿದೆ ಅರ್ಜುನ ಅಂತ ಹೇಳಿದಾಗ ಆಗ ಅರ್ಜುನಿಗೆ ಅರ್ಥ ಆಯ್ತಂತೆ, ಕೃಷ್ಣ ಎಷ್ಟು ದೊಡ್ಡ ತಪ್ಪು ಮಾಡಿದೆ ನಾನು, ತಾಗಲೇ ಕ್ಷಮೆ ಕೇಳಿರ್ತಾನೆ, ಅದೆಲ್ಲ ಜಾಪಕ ಆಗ್ತಾ ಇದೆ. ಮತ್ತೆ ಈಗ ಯಚ್ಚಾವಹಾಸಾರ್ಥ ವಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು, ವಿಹಾರ ಶಯ್ಯ ಆಸನ ಭೋಜನಾದಿಗಳಲ್ಲಿ ನಿನಗೆ ಎಷ್ಟೋ ಸಲ ಅಸತ್ಕಾರವನ್ನು ನಾನು ಮಾಡಿರಬಹುದು ಅಲ್ಲ, ಮಾಡಿದ್ದೇನೆ. ಅಷ್ಟೇ ಅಲ್ಲ, ನಾನು ಇನ್ನೂ ಸಾಕಷ್ಟು ತಪ್ಪು ಮಾಡಿದ್ದೇನೆ. ವಿಹಾರ ಶಯ್ಯಾಸನ ಭೋಜನೇಶು, ಮತ್ತೆ ಬೇರೆ ಅನೇಕ ಪ್ರಸಂಗಗಳೊಳಗೆ ನಾನು ನಿನಗೆ ತುಂಬ ಕಡಿಮೆ ತಿಳ್ಕೊಂಡಿದ್ದು ಉಂಟು. ಆ ಸಮಯದೊಳಗೆ ಏಕೋಥವ ಅಚ್ಯುತ ತತ್ಸವಕ್ಷಂ ತತ್ಕ್ಷಾಮಯೇ ತ್ವಾಂ ಅಹವಪ್ರಮೇಯಂ ಯಚ್ಚಾವಹಾಸಾರ್ಥ ಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು. ಇಂದ ನೀನು ಏನ್ ಮಾಡಿದ್ರಿ, ಏಕೋಥವ ತತ್ ಸಮಕ್ಷಂ, ಎರಡು ರೀತಿ ತಪ್ಪು ಮಾಡಿದ್ದೇನೆ ನಾನು. ನೀನು ಒಬ್ಬನೇ ಇದ್ದಾಗಲೂ ತಪ್ಪು ಮಾಡಿದ್ದೇನೆ, ನಾಚ್ಯಂದ ಎದುರಿಗೂ ತಪ್ಪು ಮಾಡಿದ್ದೇನೆ. ಅದನ್ನು ಹೇಳ್ತಾನೆ, ನಾಚ್ಯಂದ ಎದುರಿಗೂ ತಪ್ಪು ಮಾಡಿದ್ದೇನೆ, ಒಬ್ಬನೇ ಇದ್ದಾಗೂ ತಪ್ಪು ಮಾಡಿದ್ದೇನೆ. ಆ ದೃಷ್ಟಿಯಿಂದ ನನ್ನನ್ನು ನೀನು ದಯವಿಟ್ಟು ಕ್ಷಮಿಸಬೇಕು. ತತ್ ಶಾಮಯೇ ತ್ವಹಂ ಅಹಂ ಅಪ್ರ ತ್ವಾಮಹಂ ಅಪ್ರಮೇಯಂ, ನೀನು ಅಪ್ರಮೇಯ, ಪೂರ್ತಿ ತಿಳ್ಕೊಳ್ಳೋದು ನನ್ನಾಗೋದಿಲ್ಲ, ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಿದ. ಅರ್ಜುನ ವಿಶ್ವರೂಪವನ್ನು ಕಂಡು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮಿಸು ಅಂತ ಕೇಳಿದ. ಅದು ನಮಗೆ ಅಭ್ಯಾಸವಾಗಲಿ ಅಂತಾನೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ಪ್ರತಿನಿತ್ಯ ದೇವರ ಪೂಜೆ ಮಾಡಿದ ಮೇಲೆ ದೇವರಲ್ಲಿ ನಾವು ಕ್ಷಮೆ ಕೇಳುತ್ತಾ ಇದ್ದೇವೆ, ದೇವರೇ ನಮ್ಮನ್ನು ಕ್ಷಮಿಸಿಬಿಡು, ದಿವಸಕ್ಕೆ ಎಷ್ಟು ಸಲ ತಪ್ಪು ಮಾಡ್ತೇವೆ ನಾವು ಅಂತ ಹೇಳಿದರೆ ಅರ್ಜುನ ಆಗೊಮ್ಮೆಗೊಮ್ಮೆ ಮಾಡಿ ತಪ್ಪನ್ನು ನೆನೆಸಿಕೊಂಡು ಗಾಬರಿ ಆಗ್ತಾ ಇದ್ದಾರೆ. ಆದರೆ ದಿವಸಕ್ಕೆ ನಾವು ಕನಿಷ್ಠ 1000 ಸರ್ತ ತಪ್ಪು ಮಾಡ್ತೇವೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ, ರಾಗಲು ರಾತ್ರಿಯೂ ಸಹ ನಾವು ಬೇಕಾಷ್ಟು ತಪ್ಪುಗಳನ್ನು ಮಾಡ್ತೇವೆ, ಅದನ್ನು ದಯವಿಟ್ಟು ಕ್ಷಮಿಸು. ಅಪರಾಧಕ್ಕೆ ಕ್ಷಮೆ ಸಿಕ್ಕದೆ ಹೋದರೆ ನಾವು ಮುಂದೆ ಕರುಣೆಗೆ ಪಾತ್ರರಾಗೋ ಪ್ರಸಂಗನೇ ಬರೋದಿಲ್ಲ. ಅದನ್ನೇ ದಾಸರಾಯರು, ಭಿನ್ನಹಕ್ಕೆ ಬಾಯಿಲ್ಲ ವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ. ದಿವಸಕ್ಕೆ 1000 ಅನಂತ ಆಯ್ತಲ್ಲ, ಒಟ್ಟಿಗೆ ಜನ್ಮ ಜನ್ಮಾಂತರದ ಅಪರಾಧ ಎಲ್ಲ ಸೇರಿಸಿಕೊಂಡು ಬಿಟ್ರೆ ಅನಂತ ಅಪರಾಧಗಳಾಯ್ತು. ಇಂಥ ದೇವರನ್ನ ನಾವು ತಿಳ್ಕೊಳ್ಳೋದೇ ಹೋಗೋದೇ ಅಪರಾಧ, ಕಡಿಮೆ ತಿಳ್ಕೊಳ್ಳೋದು ಅಪರಾಧ, ಅವ್ನು ಎಲ್ಲೋ ಒಂದ್ ಕಡೆ ಮಾತ್ರ ಇದ್ದಾನೆ ಅಂತ ತಿಳ್ಕೊಂಡ್ರೆ ಅಪರಾಧ, ಬೊಮ್ಮೊಮ್ಮೆ ಇದ್ದಾನೆ ತಿಳ್ಕೊಂಡು ಮಾಡಿದ್ರೆ ಅಪರಾಧ, ದೇವರು ಅವರಿಗೊಂದು ಮಾಡದ ನನಗೊಂದು ಮಾಡದ ಅಂತ ದೇವರಲ್ಲಿ ಪಕ್ಷಪಾತ ಬುದ್ಧಿ ಕಲ್ಪಿಸಿದ್ರೇನೆ ಅಪರಾಧ. ದೇವರು ಅವ್ರಿಗೊಬ್ರು ಮಾಡಿ ನಮ್ಮನ್ನು ಅವ್ರು ಅವ್ರನ್ನ ಹಾಗಿಟ್ಟಿದ್ದಾನೆ, ನಮ್ಮನ್ನು ಹೇಗಿಟ್ಟಿದ್ದಾನೆ, ತಪ್ಪಲ್ವೇ ಅಂತ ಕೇಳಿದರೆ ನಾ ಇನ್ನೊಂದು ಯೋಚನೆ ಮಾಡೋದಿಲ್ಲ. ಅವನು ಹೇಗೆ ಹಾಕಿಟ್ಟಿದ್ದಾನೆ, ಅವನು ಹಾಗೆ ಬದುಕಿದ್ದಾನೆ ಹಾಗಿಟ್ಟಿದ್ದಾನೆ, ನಾವು ಬದುಕಿಲ್ಲ ಹಾಗಿಟ್ಟಿಲ್ಲ, ಅದೇ ಯೋಚನೆ ಮಾಡೋದಿಲ್ಲ. ಇದು ದೇವರದೇ ತಪ್ಪು. ದೇವರಿಗೆ ಕಣ್ಣಿಲ್ಲ, ಕೆಲವರಿದ್ದ ದೇವರಿಗೆ ಕಣ್ಣಿಲ್ಲ ಅಂತ ಆರೋಪ ಮಾಡಿಬಿಡ್ತಾರೆ. ಕಣ್ಣಿಲ್ಲ ಇವನಿಗೆ, ದೇವರಿಗೆ ಕಣ್ಣಿಲ್ಲ ಅಂತ. ಎಷ್ಟು ಕಣ್ಣು ಪರಮಾತ್ಮನಿಗೆ? ವಿಶ್ವತಶ್ಚಕ್ಷುರುತ ವಿಶ್ವತೋಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್, ಮೈಯೆಲ್ಲ ಕಣ್ಣು ಪರಮಾತ್ಮನಿಗೆ. ಅವನು ನೋಡದೇ ಇದ್ದ ಜಾಗ ಇಲ್ಲ, ಅವನಿಗೆ ಅನ್ಯಾಯದ ಹೆಸರಿಲ್ಲ ಅಂತ ಪರಮಾತ್ಮನನ್ನ ಕಣ್ಣಿಲ್ದವನು ಅಂಬೋದು. ಎಲ್ಲೋ ಹೋಗಿರ್ತಾರೆ, ಯಾರೋ ದೃಶ್ಯಗಳನ್ನ ನೋಡ್ತಾರೆ, ಸುಮ್ಮನೆ ಬರೋದಿಲ್ವೇ, ಬೈದು ಬಿಡ್ತಾರೆ, ಅನ್ಯಾಯ ಮಾಡಿಬಿಟ್ಟ ದೇವರು ಅಂತ ಹೇಳಿಬಿಡ್ತಾರೆ. ಅಡಿ ದೇವರನ್ನ ಬೈದು ಬರ್ತಾರೆ, ಈ ಕೆಲಸಕ್ಕೆ ಹೋಗಿರ್ತಾರೆ ಅಷ್ಟೇ. ಯಾವುದೋ ಒಂದು ಸತ್ತವರ ಮನೆ ಮಾತಾಡ್ತಕ್ಕೆಲ್ಲ ಹೋಗಿರ್ತಾರೆ, ಹೋದಾಗ ಏನ್ ಹೇಳ್ತಾರೆ, ನೋಡ ಅಯ್ಯೋ ಪಾಪ ದೇವರ ಅನ್ಯಾಯ ಮಾಡಿಬಿಟ್ಟ ನಿಮಗೆ ಅಂತ ಹೇಳ್ಬಿಟ್ಟು ಭಾರಿ ನ್ಯಾಯ ಮಾಡೋನು ಇವನು, ಪಾಪ ಇವನು ಅನ್ಯಾಯ ಮಾಡ್ತಾರೆ. ದೇವರ ಬುದ್ಧಿ ಕೆಡಿಸಿ ಬರ್ತಾರೆ ಅವ್ರ ಬುದ್ಧಿನ, ಪಾಪ ಸರಿಯಾಗಿರೋ ಬುದ್ಧಿ ಕೆಡಿಸಿ ದೇವರ ಅನ್ಯಾಯ ಹೋದ, ದೇವರ ಅನ್ಯಾಯ ಮಾಡ್ದ ಗೊತ್ತೇ ಇದ್ದಿಲ್ವಲ್ಲ ಅಂತ ಅವರಿಗೆ ಮನೆ ಬರ ಮಾಡಿ ಮಾಡಿ ಬರ್ತಾರೆ. ಈ ದೊಡ್ಡ ರಿಮಾರ್ಕ್ ಇದೆ ಒಂದು, ಇದು ಮಾಡಕ್ಕೆ ಅಲ್ಲಿಗೆ ಹೋಗ್ಬೇಕಾ ಇವನು, ದೇವರ ಅನ್ಯಾಯ ಮಾಡದ ಅಂತ ಅವರಂದ್ರೆ ದೇವರು ಎಂದು ಅನ್ಯಾಯ ಮಾಡೋದಿಲ್ಲ ಅಂತ ಹೇಳಬೇಕೆ ಹೊರತು ಅನ್ಯಾಯ ಮಾಡಿಬಿಟ್ಟ ಅಂತ ಹೇಳಿ ಬಂದ್ಬಿಡೋದಾ? ಅದು ಯಾರೋ ಸಮಾಧಾನ ಮಾಡ್ಕೋ, ಯಾರೋ ಬೈದ್ರೆ ಎಷ್ಟು ಸಿಟ್ಟು ಬರುತ್ತೆ ಲೆಕ್ಕ ಹಾಕಿ. ಅಂದ್ರೆ ಈ ತಪ್ಪುಗಳನ್ನು ಯೋಚನೆ ಮಾಡಿದರೆ ನಾವು ಯಾವುದೋ ವಿನಾಕಾರಣ ತಪ್ಪು ಮಾಡಿಬಿಡ್ತೇವೆ. ದೇವರು ಈ ರೀತಿ ಮಾಡಬಾರ್ದ, ಈ ವಯಸ್ಸಿಗೆ ಈ ರೀತಿ ಮಾಡಬಾರ್ದಾಗಿತ್ತು, ಅದು ಬೇರೆ, ಆಮೇಲೆ ಮಾಡಬಹುದಾಗಿದ್ರೆ ಈ ವಯಸ್ಸಿಗೆ ಈ ರೀತಿ ಮಾಡಬಾರ. ಅಂದ್ರೆ ದೇವರ ಬಗ್ಗೆ ಎಷ್ಟು ತಪ್ಪು ತಿಳುವಳಿಕೆ ನಮಗೆ, ದೇವರು ವಿವೇಕನೇ ಇಲ್ಲ ಅಂತ ನಡೆದಾಗಾಯ್ತೋ ಇಲ್ಲೋ. ಪರಮಾತ್ಮ ಹೇಳ್ತಾರೆ ಎಲ್ಲವನ್ನೂ ನಾನು ಬಲ್ಲವನ್ನು ದೇವರು ಹೇಳಿದ ಮೇಲೆ ಆ ರೀತಿ ಕಾಮೆಂಟ್ ಮಾಡೋ ಹಕ್ಕು ನಮಗೆಲ್ಲಿದೆ? ಈಗ ಇವತ್ತು ಕೋಟಿನ ಆಜ್ಞೆಯಿಂದ ನಾವು ಉಲ್ಲಂಘನೆ ಮಾಡಿದ್ರೇನೆ ಕಂಟೆಂಪ್ಟಿಗೆ ಸಾಕೋದಾದರೆ, ಇವತ್ತು ದೇವರ ಮಾತನ್ನು ಉಲ್ಲಂಘನೆ ಮಾಡೋದಾದರೆ, ದೇವರ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡೋದಾದರೆ ಎಂಥ ಅಪರಾಧವಾಗುತ್ತೆ? ಎಂದು ಆ ರೀತಿ ಮಾಡಲಿಕ್ಕೆ ಹೋಗಬಾರದು. ಆ ದೃಷ್ಟಿಯಿಂದ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ಕೃಷ್ಣ, ನೀನು ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಮಾಡಿದ ತಪ್ಪಿದು. ಪಿತಾಸಿ ಲೋಕಸ್ಯ ಚರಾಚರಸ್ಯ ನೀನು ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್, ನೀನು ಇಡೀ ಜಗತ್ತಿಗೆ ತಂದೆಯಾಗಿದ್ದಿ, ಎಲ್ಲದಕ್ಕೂ ಗುರುವಾಗಿದ್ದಿ ನೀನು. ಅದನ್ನೇ ಆಚಾರ್ಯರು ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ ಗತಿ ಅಂತ ಹೇಳಿದ್ದು ಭಗವದ್ಗೀತೆ ಮಾತನಾಡಿದವರಿಗೆ ಅರ್ಥ ಆಗ್ತದೆ. ಎಷ್ಟು ಸರಿಯಾದ ಮಾತದವನು, ನೀನು ಪಿತಾಸಿ ಲೋಕಸ್ಯ ಚರಾಚರಸ್ಯ, ನೀನು ಒಬ್ಬಿಬ್ಬರಿಗೆ ತಂದೆಯಲ್ಲ, ಚರಾಚರಸ್ಯ ಪಿತಾಸಿ, ಚರಸ್ಯ ಅಚರಸ್ಯ, ಚರ ಅಂದ್ರೆ ಚೇತನಗಳು, ಅಚರ ಅಂದ್ರೆ ಜಡ ಪದಾರ್ಥಗಳು, ಎಲ್ಲ ಜಡಗಳಿಗೂ ನೀನು ತಂದೆ, ಎಲ್ಲ ಚೇತನಗಳಿಗೂ ನೀನು ತಂದೆ. ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋ ಅಸ್ತಿ ಅಭ್ಯಧಿಕ ಕುತೋ ಅನ್ಯಃ ಲೋಕತ್ರಯೇ ಅಪಿ ಅಪ್ರತಿಮ ಪ್ರಭಾವ. ಇದು ದೇವರನ್ನ ಎಷ್ಟು ಅರ್ಥ ಮಾಡಿಕೊಂಡಿದ್ದಾನೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್, ಪೂಜ್ಯರಾಗಿದ್ದಿ ಗುರುವಾಗಿದ್ದಿ ತಂದೆಯಾಗಿ, ತಂದೆ ಇರಬಹುದು ಪೂಜ್ಯರಾಗದೇ ಇರಬಹುದು. ಹಿರಣ್ಯಕಶಿಪು ತಂದೆ ಪ್ರಹ್ಲಾದನಿಗೆ, ಅವನು ಪೂಜ್ಯನಾಗಿಲ್ಲ, ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದಾನೆ, ತುಂಬಾ ಲೋಕ ಜನಗಳನ್ನು ಜನಗಳ ವಂಚನೆ ಮಾಡ್ತಾ ಇದ್ದಾನೆ, ವಿಶ್ವಕ್ಕೆ ದ್ರೋಹ ಮಾಡ್ತಾ ಇದ್ದಾನೆ, ಪೂಜ್ಯತ್ವ ಕಳ್ಕೊಂಡು ಬಿಡ್ತಾನೆ. ದೇವರು ಹಾಗಲ್ಲ, ಪಿತಾಸಿ ಪೂಜ್ಯ, ಪೂಜ್ಯನಾದ ತಂದೆಯಾಗಿದ್ದಿ ನೀನೀಗ. ಆಮೇಲೆ ಗುರುಹು, ಗುರುವಾಗಿದ್ದಿ, ಪ್ರಹ್ಲಾದನ ಗುರುಗಳಿದ್ರು, ಪ್ರಹ್ಲಾದ ಅವರು ಮಾತು ಕೇಳ್ತಿದ್ದಿಲ್ಲ. ಯಾಕೆ? ನಾರಾಯಣನ ಪೂಜೆ ಮಾಡಬೇಡ, ಹಿರಣ್ಯಕಶಿಪುವನೇ ಪೂಜೆ ಮಾಡು ಅಂತ ಹೇಳ್ತಿದ್ರು. ಅದಕ್ಕೇನಂತಿದ್ರು, ನಿಮ್ಮ ಮಾತು ನಾನು ಕೇಳೋದಿಲ್ಲ ಅಂತ ಹೇಳ್ತಿದ್ರು, ನಿಮ್ಮ ಮಾತು ನಾನು ಕೇಳೋದಿಲ್ಲ. ಅಲ್ಲಿ ಹೇಳ್ತಾನೆ, ಯಾವಾಗಲೂ ಕೂಡ ಗುರುವರಾಜ್ಞಾ ನಲಂಘಯ್ಯತ್ ಹೌದು, ಗುರುಗಳಪ್ಪಡೆ ಮೀರಬಾರದು, ಆದರೆ ತಪ್ಪು ಹೇಳಿದ್ರೆ ಮೀರದೇ ಇರಬಾರದು. ಆ ದೃಷ್ಟಿಯೊಳಗೆ ಗುರುತ್ತಮಪಿನ ಗ್ರಾಹ್ಯಂ ಯದರರ್ಥೇ ಅರ್ಥ ಕಲ್ಪನ ಅನರ್ಥಕ್ಕೆ